प्रपन्न पारिजाताय तोत्र वेत्रैकपाणये ज्ञानमुद्राय कृष्णाय गीतामृत विधे नमः। ಅರ್ಜುನನ ದುಃಖದಿಂದ ಹುಟ್ಟಿಕೊಂಡ ಪ್ರಶ್ನೆಗಳನ್ನು ನೋಡುವ ಮೊದಲು ಅವನ ದುಃಖಕ್ಕೆ ಕಾರಣಗಳನ್ನು ನೋಡಬೇಕು. ಅರ್ಜುನ ಈ ಹಿಂದೆ ಎಷ್ಟೋ ಯುದ್ಧಗಳನ್ನು ಮಾಡಿದ್ದಾನೆ, ಆದರೆ ಈಗ ಸನ್ನಿಹಿತವಾದ ಮಹಾಯುದ್ಧವೆನ್ನಬಹುದಾದ ವಿಶ್ವ ಸಂಗ್ರಾಮ, ಆ ಕಾಲದ ಕ್ಷತ್ರಿಯ ವೀರರನ್ನೆಲ್ಲ ಆಕರ್ಷಿಸಿದ ಸಂಗ್ರಾಮ, ಆದುದರಿಂದಲೇ 18 ಅಕ್ಷೋಹಿಣಿ ಸೇನೆ ಒಟ್ಟುಗೂಡಿದ್ದು. ಇದು ಆ ಕಾಲದ ಜೀವನದಲ್ಲಿ ಒಮ್ಮೆ ಒದಗಬಹುದಾದ ಮಹಾಯುದ್ಧ. ಈ ಮಹಾಯುದ್ಧದ ಪರಿಣಾಮವನ್ನೊಮ್ಮೆ ಲಕ್ಷಿಸಿದರೆ ಅದು ಮಹಾಪರಿಣಾಮವೇ. ಆ ಪರಿಣಾಮವನ್ನು ದುರಂತವೆಂದು ಬಗೆದರೆ ಅದು ಮಹಾ ದುರಂತವೇ. ಒಂದು ಜನಾಂಗವೇ ನಾಶವಾಗಿ ಹೋಗಬಹುದಾದ ದುರಂತ. ಇದನ್ನೊಮ್ಮೆ ನೆನೆದು ಅರ್ಜುನನ ಎದೆ ನಡುಗಿತು. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮಹತ್ತಾದುದನ್ನು ಬೃಹತ್ತಾದುದನ್ನು ಕಂಡಾಗ ಆಗುವ ಅನುಭವವೇ ಬೇರೆ. ಆ ಅನುಭವವನ್ನು ಅತಿಶಯ ಉತ್ಪ್ರೇಕ್ಷೆಗಳಲ್ಲೇ ಹೇಳಬೇಕಾಗುತ್ತದೆ, ಏಕೆಂದರೆ ಅದು ವಿಲಕ್ಷಣ, ಅದು ಅನಿರೀಕ್ಷಿತ, ಅದು ಊಹಾತೀತ, ಅದು ತರ್ಕಾತೀತ. ಸಾಮಾನ್ಯ ಭಾಷೆಯಲ್ಲಿ ಅದನ್ನು ಹೇಳಲಾಗುವುದಿಲ್ಲ. ಅಪರಂಪಾರವಾದ ಕಡಲನ್ನು ಕಂಡಾಗ, ಹಿಮಾಲಯದಂಥ ನಮ್ಮ ಕಣ್ಣಿನ ನೋಟವೇ ಆಯಾಸಗೊಳ್ಳುವಷ್ಟು ವಿಸ್ತಾರಕ್ಕೆ ಹಬ್ಬಿದ ಬೆಟ್ಟ ಸಾಲುಗಳನ್ನು ಕಂಡಾಗ, ದಟ್ಟ ಕಾಡಿನ ಮಧ್ಯೆ ನಿಂತಾಗ, ದೊಡ್ಡ ಜನಸಾಗರದ ಮಧ್ಯೆ ಕಳೆದು ಹೋದಂತೆ ಇರುವಾಗ, ಅದರಲ್ಲೂ ಯಾವುದೇ ಸುರಕ್ಷಿತವಾದ ಜಾಗೆಯಲ್ಲದೆ ಮುಂದಿನ ಕ್ಷಣದಲ್ಲಿ ಏನೂ ಆದೀತು ಎಂಬಂಥ ಸ್ಥಿತಿಯಲ್ಲಿ ಈ ಅನುಭವವನ್ನು ಅದರ ನಡುವೆಯೇ ಪಡೆಯುತ್ತಿರುವಾಗ ನಮಗೆ ಏನಾಗುತ್ತದೆ? ಸರಳವಾಗಿ ಹೇಳುವುದಾದರೆ ಒಂದು ರೀತಿಯ ಸ್ತಬ್ಧತೆ, ನಮ್ಮ ತರ್ಕಬದ್ಧ ಆಲೋಚನಾ ಶಕ್ತಿ ಕಳೆದು ಹೋದಂಥ ಸ್ಥಿತಿ. ಮತ್ತು ಆ ಸ್ತಬ್ಧತೆ ಉತ್ತರ ಕ್ಷಣದಲ್ಲಿ ಯಾವ ಭಾವಕ್ಕೆ ತಿರುಗುತ್ತದೋ ಆ ಭಾವ ಅನುಭವದಂತೆಯೇ ಬಲಾಧಾಕಾರವಾಗಿ ಬೆಳೆದು ನಮ್ಮನ್ನು ಆವರಿಸುತ್ತದೆ, ಆವರಿಸಿ ತನ್ನಲ್ಲಿ ನಮ್ಮನ್ನು ಮುಳುಗಿಸಿ ಬಿಡುತ್ತದೆ. ಇದನ್ನು ತಡೆದುಕೊಳ್ಳುವ ಧಾರಣ ಸಾಮರ್ಥ್ಯ ಅಸಾಧಾರಣವಾದುದು. ಅರ್ಜುನನಂಥ ಅರ್ಜುನನಲ್ಲಿ ಕೂಡ ಅದು ಕನಿಕರವಾಗಿ ಮತ್ತೆ ಆತಂಕವಾಗಿ ಮತ್ತೆ ಅದರ ಮಹಾನತೆಯಿಂದಲೇ ಇದು ತನ್ನನ್ನು ಮೀರಿದ್ದೆಂಬ ಅರಿವಾಗಿ ತಾನು ಈ ಮಹಾಯುದ್ಧದಲ್ಲಿ ಬಲಿಯಾಗುವುದೇ ಸೂಕ್ತವೆಂಬ ಸ್ವಾನುಕಂಪವಾಗಿ ತಡೆಯಲಸಾಧ್ಯವಾಗಿ ಬೆಳೆಯಿತು. ಈ ಯುದ್ಧದಲ್ಲಿ ನಡೆಯುವ ಅಗಾಧವಾದ ಮಾನವ ಹತ್ಯೆಯಲ್ಲಿ ಪಾಲ್ಗೊಳ್ಳಲು, ಇದರ ಪರಿಣಾಮವನ್ನು ತಿಳಿಯದೆ ಪಾಲ್ಗೊಳ್ಳಲು ಬಂದ ಈ 18 ಅಕ್ಷೋಹಿಣಿ ಸೇನೆಯ ಜೊತೆಗೆ ಅರ್ಜುನನ ಸಹಾನುಭೂತಿ ಕನಿಕರ ಎಷ್ಟು ತೀವ್ರವಾಗಿತ್ತೆಂದರೆ, ಇವರೆಲ್ಲ ತಿಳಿಯದೆ ಇದರಲ್ಲಿ ಬಲಿಯಾಗುತ್ತಿದ್ದರೆ ತಾನು ತಿಳಿದು ಬಲಿಯಾಗುವುದೇ ತನ್ನ ದುಃಖಕ್ಕೆ ಪರಿಹಾರ ಎಂದಾತ ಭಾವಿಸಿದ. ಅದಕ್ಕೆ ಅನುಗುಣವಾಗಿ ಅವನ ಬುದ್ಧಿ ಈ ಮಹಾಯುದ್ಧದ ದೋಷಗಳನ್ನು ಪಟ್ಟಿ ಮಾಡಿತು. ಕುಲಧರ್ಮಗಳು, ಬಹುಕಾಲದಿಂದ ಬೆಳೆದು ಬಂದ ಸಮಾಜ ಸಂಸ್ಕಾರಗಳು ನಾಶವಾಗಿ ಬಿಡುತ್ತವೆ, ಸ್ತ್ರೀಯರು ಕೆಡುವರು, ಸಂಕರ ಉಂಟಾಗುವುದು, ಅಲ್ಲಿಗೆ ಸಮಾಜ ವ್ಯವಸ್ಥೆಯೇ ಉದ್ವಸ್ತಗೊಂಡಂತೆ, ಪಕ್ಕದಲ್ಲಿ ಕೃಷ್ಣನಿಲ್ಲದೆ ಇರುತ್ತಿದ್ದರೆ ಅರ್ಜುನ ತನ್ನ ಆತಂಕಕ್ಕೆ ತಾನೇ ಬಲಿಯಾಗಿ ಬಿಡುತ್ತಿದ್ದ. ಯುದ್ಧ ಪ್ರಾರಂಭಕ್ಕೆ ಮುನ್ನವೇ ಯುದ್ಧದ ಪರಿಣಾಮವನ್ನು ಭಾವಿಸಿಯೇ ಊಹಿಸಿಯೇ ಮೊತ್ತ ಮೊದಲ ಬಲಿಯಾಗಿ ಹೋಗುತ್ತಿತ್ತೇನೋ. ಆದರೆ ಗೀತೆ ಅರ್ಥಪೂರ್ಣವಾಗಿ ಕೃಷ್ಣಾರ್ಜುನ ಸಂವಾದವಾಗಿದೆ. ಅರ್ಜುನ ತನ್ನ ದುಃಖವನ್ನು ತೋಡಿಕೊಳ್ಳುವುದಕ್ಕೆ ಅಲ್ಲಿ ಕೃಷ್ಣನಿದ್ದಾನೆ, ಪಕ್ಕದಲ್ಲಿ ಸಾರಥಿಯಾಗಿ. ತೋಡಿಕೊಂಡಾಗಲೆಲ್ಲ ಸ್ಪಂದಿಸುವುದಕ್ಕಾಗಿಯೇ ಅವನಿರುವುದು. ನಮ್ಮೊಳಗನ್ನು ನಾವು ತೋಡಿಕೊಳ್ಳುವುದೇ ಅವನಿಗೆ ಬೇಕಾದದ್ದು. ಆಗಲೇ ಅವನಿಗೆ ಅವಕಾಶವಾಗುವುದು. ಅವನು ಅಂತರ್ಯಾಮಿಯಲ್ಲವೇ? ಅಂತರ್ಯಾಮಿ ಎಂದರೆ ನಮ್ಮೊಳಗೇ ಇರುವ ಸತ್ಯ. ಆ ಸತ್ಯ ಎಚ್ಚರಗೊಳ್ಳುವುದಕ್ಕಾಗಿಯೇ ಈ ತೀವ್ರ ದುಃಖ ಅರ್ಜುನನಿಗೆ ಉಂಟಾದದ್ದು ಎಂದರೂ ಸರಿ. ಇದನ್ನು ಸೂಚಿಸುತ್ತಿದೆಯೋ ಎನ್ನುವಂತೆ ವಿಷಾದ ಯೋಗದ ಒಳಗಿನಿಂದಲೇ ಸಾಂಖ್ಯಯೋಗ ಮೂಡಿಬಂದಿದೆ. ಸಾಂಖ್ಯಯೋಗ ಎಂದರೆ ಜ್ಞಾನಯೋಗ, ಮತ್ತು ಅದರಲ್ಲೂ ನಿಷ್ಕೃಷ್ಟವಾದ ಜ್ಞಾನಯೋಗ. ಆದುದರಿಂದ ಅದಕ್ಕೆ ಸಾಂಖ್ಯಯೋಗ ಎಂದು ಹೆಸರು. ಈ ಸಾಂಖ್ಯಯೋಗ ಎಂಬ ಎರಡನೆಯ ಅಧ್ಯಾಯ ಪ್ರಥಮಾಧ್ಯಾಯದಿಂದಲೇ ಮೂಡಿಬಂದಿದೆ ಎಂದು ಸೂಚಿಸಲೆಂಬಂತೆ ಮೊದಲ ಅಧ್ಯಾಯದ ಮುಂದುವರಿಕೆ ಎಂಬಂತೆ ಈ ಎರಡನೆಯ ಅಧ್ಯಾಯದಲ್ಲಿ 10 ಶ್ಲೋಕಗಳಿವೆ. ಆ 10 ಶ್ಲೋಕಗಳು ಪ್ರಥಮಾಧ್ಯಾಯದ ಮಾತುಗಳೆಂಬಂತೆ ಇವೆ. ಎರಡನೆಯ ಅಧ್ಯಾಯದಲ್ಲಿ ಕೃಷ್ಣನ ಉಪದೇಶ ಪ್ರಾರಂಭವಾಗುವುದು ಅಶೋಚ್ಯಾನನ್ನು ಶೋಚ ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಎಂದು ಪ್ರಾರಂಭವಾಗುವ ಶ್ಲೋಕದಿಂದ. ಅದು ಈ ಅಧ್ಯಾಯದ 11 ಶ್ಲೋಕ. ಸಮಗ್ರ ಗೀತೆಯಲ್ಲಿಯೇ ಈ ಎರಡನೆಯ ಅಧ್ಯಾಯ ಕೊನೆಯ 18 ಅಧ್ಯಾಯವನ್ನು ಬಿಟ್ಟರೆ ದೊಡ್ಡ ಅಧ್ಯಾಯ. ಇದರಲ್ಲಿ 72 ಶ್ಲೋಕ. ಅವುಗಳಲ್ಲಿ ಪ್ರಥಮಾಧ್ಯಾಯದ ಮುಂದುವರಿಕೆ ಎಂದು ಸೂಚಿಸುವ 10 ಶ್ಲೋಕಗಳನ್ನು ಬಿಟ್ಟು ನೋಡಿದರೆ 62 ಶ್ಲೋಕಗಳು. ಅವುಗಳಲ್ಲಿ 19 ಶ್ಲೋಕಗಳು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕುರಿತದ್ದಾಗಿದೆ. 7 ಶ್ಲೋಕಗಳು ವ್ಯಾವಹಾರಿಕವಾದ ಜಗತ್ತು ನಿನ್ನನ್ನು ಹೇಗೆ ಕಾಣಬೇಕೆಂದು ನೀನು ಬಯಸುತ್ತೀಯೋ ಅದಕ್ಕೆ ವ್ಯತಿರಿಕ್ತವಾಗಿ ಅದು ನಿನ್ನನ್ನು ಕಾಣುತ್ತದೆ ಎನ್ನುವಂತಹ ಕೃಷ್ಣನ ಮಾತುಗಳು. 20 ಶ್ಲೋಕಗಳು ಆತ್ಮವಿಜ್ಞಾನವನ್ನು ಕುರಿತದ್ದಾಗಿ, ಮತ್ತುಳಿದ 16 ಶ್ಲೋಕಗಳಲ್ಲಿ ಕರ್ಮ, ಯೋಗ ಮತ್ತು ವೇದಗಳನ್ನು ತಪ್ಪಾಗಿ ಓದಿದ್ದರಿಂದ ತಪ್ಪು ಅರ್ಥಗಳು ಉಂಟಾಗಿವೆ ಎಂದು ಸೂಚಿಸುವ ಮಾತುಗಳಿವೆ. ಹೀಗೆ ಸಮಗ್ರವಾಗಿದೆ ಎರಡನೇ ಅಧ್ಯಾಯ. ಈ ಎರಡನೇ ಅಧ್ಯಾಯದ ವಿಸ್ತಾರವೇ ಉಳಿದ 16 ಅಧ್ಯಾಯಗಳು ಎಂದರೆ ತಪ್ಪಾಗಲಾರದು. ಆದುದರಿಂದಲೇ ಈ ಎರಡನೇ ಅಧ್ಯಾಯ ಮುಖ್ಯವಾದದ್ದು. ಕೃಷ್ಣನ ಮೊತ್ತ ಮೊದಲ 2 ಮಾತುಗಳು ಅರ್ಜುನ ತನ್ನನ್ನೇ ತಾನು ಮತ್ತೊಮ್ಮೆ ಬಗೆಯುವಂತೆ ಮಾಡಿವೆ. ಅರ್ಜುನನಿಗೆ ಬಂದ ಈ ಭಾವಾವಸ್ಥೆ ಒಂದು ಪ್ರಜ್ಞಾ ಕಶ್ಮಲ, ಒಂದು ಹೃದಯ ದೌರ್ಬಲ್ಯ ಎನ್ನುತ್ತಾನೆ ಕೃಷ್ಣ. ಹೊತ್ತಲ್ಲದ ಹೊತ್ತಿನಲ್ಲಿ ಈ ಅವಸ್ಥೆ ನಿನಗೆ ತಲೆದೋರಿದೆ. ವಿಷಮೇ ಸಮುಪಸ್ಥಿತಂ ಅಂದರೆ ಲೋಕ ನಿನ್ನಿಂದ ಶೌರ್ಯ ಪರಾಕ್ರಮಗಳನ್ನು ನಿರೀಕ್ಷೆ ಮಾಡುತ್ತಾ ಇರುವ ಹೊತ್ತಿನಲ್ಲಿ ನೀನು ಹೇಳಿತನವನ್ನು ತೋರಿಸುತ್ತಿದ್ದೀಯೇ ಎಂದು. ಇನ್ನೊಂದು, ಇದು ನಿನ್ನಲ್ಲಿ ಹೊಂದಿಕೊಳ್ಳದ ನಡವಳಿಕೆ. ನ ಏ ತತ್ವಯಿ ಉಪಪದ್ಯತೆ, ಏಕೆಂದರೆ ನೀನು ಸಾಮಾನ್ಯ ಸೈನಿಕರಲ್ಲಿ ಓರ್ವನಲ್ಲ. ನೀನು ನಾಯಕ, ನೀನು ಸೇನಾನು, ಸೈನ್ಯವನ್ನು ನಡೆಸಬೇಕಾದವನು. ನಿನ್ನಲ್ಲಿ ಇಂಥ ಕ್ಲೈಬ್ಯ ಕಂಡು ಬಂತೆಂದರೆ ಅದು ಕ್ಷುದ್ರಂ ಹೃದಯ ದೌರ್ಬಲ್ಯಂ, ದೌರ್ಬಲ್ಯವೇ ನಿಜ. ನಿಜಕ್ಕೂ ಈ 2 ಮಾತುಗಳಲ್ಲಿ ಅರ್ಜುನನ ಅಂತರಾಳವನ್ನೇ ಕೃಷ್ಣ ಮುಟ್ಟಿದ್ದ. ಆದುದರಿಂದಲೇ ಅರ್ಜುನ ತನ್ನೊಳಗಿನ ಸಂಕಟವನ್ನು ಮತ್ತಷ್ಟು ಸ್ಪಷ್ಟವಾಗಿ ತಾನೇ ಅರ್ಥ ಮಾಡಿಕೊಂಡನೋ ಎಂಬಂತೆ ತೆರೆದಿಡುತ್ತಾನೆ. ಅರ್ಜುನ ಹೇಳುತ್ತಾನೆ, ಪೂಜನೀಯರಾದ ಕುರುಪಿತಾಮಹರಾದ ಭೀಷ್ಮರು, ಅಷ್ಟೇ ಪೂಜ್ಯರು ಆದರಣೀಯರೂ ಆದ ಆಚಾರ್ಯ ದ್ರೋಣರು, ಈ ಈರವರು ಮಹಾನುಭಾವರು ಶತ್ರು ಸೇನೆಯ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಪಾಂಡವರ ಶ್ರೇಯಸ್ಸಿನಲ್ಲಿ ಭೀಷ್ಮ ದ್ರೋಣರ ಪಾತ್ರ ಅನನ್ಯವಾದದ್ದು. ತಂದೆ ಪಾಂಡುರಾಜ ತೀರಿಕೊಂಡ ಮೇಲೆ 5 ಮಕ್ಕಳೊಂದಿಗೆ ತಾಯಿ ಕುಂತಿಯನ್ನು ಹಸ್ತಿನಾವತಿಯ ಅರಮನೆಗೆ ಬರಮಾಡಿಕೊಂಡು ವಾತ್ಸಲ್ಯದಿಂದ ಬೆಳೆಸಿದವರು ಪಿತಾಮಹ ಭೀಷ್ಮರು. ತನ್ನ ಪುತ್ರನಾದ ಅಶ್ವತ್ಥಾಮನಿಗಿಂತ ಹೆಚ್ಚಿನ ಪ್ರೀತಿಯಿಂದ ಅರ್ಜುನನನ್ನು ಕಂಡು ಬಿಲ್ವಿದ್ಯೆಯ ರಹಸ್ಯಗಳನ್ನು ಧಾರೆ ಕಟ್ಟದವರು ಆಚಾರ್ಯ ದ್ರೋಣರು. ನಿತ್ಯ ಎದ್ದು ನೆನೆಯಬೇಕಾದ, ಪ್ರಾತಸ್ಮರಣೀಯರಾದ, ಬದುಕಿನುದ್ದಕ್ಕೂ ನೆನೆಯಬೇಕಾದ ಈ ಇರುವರನ್ನು ರಾಜ್ಯದ ಲೋಭಕ್ಕಾಗಿ ಕೊಂದು ಘಾತಿಸಿ ಯಾವ ನರಕಕ್ಕೆ ಹೋಗಲಿ ಕೃಷ್ಣ, ಏನಿದು ಅನರ್ಥ? ಹೌದು, ಕ್ಷಾತ್ರಧರ್ಮವೇನೋ ಹೋರಾಡುತ್ತದೆ, ಆದರೆ ನನ್ನ ಈ ಎದೆಯ ಸಂಕಟಕ್ಕೆ ಏನು ಮಾಡಲಿ, ಎಲ್ಲಿ ಉತ್ತರವನ್ನು ಹುಡುಕಲಿ? ತೋಚುತ್ತಿಲ್ಲ ನನಗೇನು ಮಾಡಲು. ಸೋತರೆ ದುಃಖ, ಗೆದ್ದರೂ ದುಃಖ ಎಂಬಂಥ ಇಬ್ಬಾಯಿಯ ಖಡ್ಗ ಇದು ಈ ಜೀವನ. ನಾನು ಧರ್ಮ ಸಮ್ಮೂಢನಾಗಿದ್ದೇನೆ, ಆದರೆ ಬಲ್ಲೆ ಓ ಕೃಷ್ಣ, ನೀನು ಎಲ್ಲರಿಗೆ ಗುರು, ಲೋಕಗುರು. ಆದುದರಿಂದ ನಾನು ನಿನ್ನ ಶಿಷ್ಯ. ಶಿಷ್ಯಸ್ತೇಹಂ ಶಾಧಿಮಾಂ, ನನಗೆ ಮಾರ್ಗದರ್ಶನ ಮಾಡು. ಅರ್ಜುನನ ಈ ಭಾವಾವಿಷ್ಟವಾದ ಮಾತುಗಳನ್ನೆಲ್ಲ ಸಾವಧಾನವಾಗಿ ಶಾಂತವಾಗಿ ಕೃಷ್ಣ ಕೇಳಿದ. ಸಣ್ಣ ನಗು ಬಂದು ಕೃಷ್ಣನಿಗೆ. ಪ್ರಹಸನ್ನಿವ, ಏಕೆ ನಗು? ಅರ್ಜುನನಿಗೆ ಅವನ ಮಾತುಗಳಲ್ಲಿರುವ ವಿಪರ್ಯಾಸದ ಅರಿವು ಅವನಿಗೇ ಆಗದಿದ್ದುದಕ್ಕೆ, ಅದನ್ನು ತಾನು ತೋರಿಸಿಕೊಡಬೇಕಾಗಿ ಬಂದುದಕ್ಕೆ. ಏನು ವಿಪರ್ಯಾಸ? ಧೃತರಾಷ್ಟ್ರನ ಮಕ್ಕಳೇ ಯುದ್ಧದಲ್ಲಿ ತ ತನ್ನನ್ನು ಕೊಲ್ಲಲಿ ಎನ್ನುತ್ತಾನೆ ಅರ್ಜುನ. ಧಾರ್ತರಾಷ್ಟ್ರ ರಣೇ ಹನ್ಯು, ಇವನ ಎಲ್ಲ ತಿಳುವಳಿಕೆಯು ವಾದವು ಕುಲಕ್ಷಯದ ಕುರಿತ ಕಾಳಜಿಯು ಕೌರವರಿಗೆ ಬಲಿಯಾಗುವುದರಲ್ಲಿ, ಪ್ರಜ್ಞಾಪೂರ್ವಕವಾಗಿ ಬಲಿಯಾಗುವುದರಲ್ಲಿ, ಹೋರಾಟವಿಲ್ಲದೆ ಬಲಿಯಾಗುವುದರಲ್ಲಿ ಮುಕ್ತಾಯವಾಗಬೇಕೆ? ಕುಲನಾಶಕ್ಕೆ ತಾನು ಕಾರಣನಾಗಲಾರೆ ಎನ್ನುತ್ತಾನೆ. ಶತ್ರುಗಳ ಶಸ್ತ್ರಕ್ಕೆ ತನ್ನ ಬಲಿಯಾಗುವುದು ಕುಲನಾಶವೇ ಅಲ್ಲವೇ? ಕೊಲ್ಲುವುದು ಮತ್ತು ಕೊಲ್ಲಲ್ಪಡುವುದು ಒಂದೇ ನಾಣ್ಯದ ಎರಡು ಮುಖಗಳಲ್ಲವೇ? ತಾನು ಬಲಿಯಾಗುತ್ತೇನೆ ಎನ್ನುವಾಗ ಅದಕ್ಕಾಗಿ ಆದರೂ ಅವನು ಯುದ್ಧವನ್ನೇ ಬಯಸುತ್ತಿದ್ದಾನೆ ಎಂಬ ಅರ್ಥವೂ ಹೊರಡುವುದಿಲ್ಲವೇ? ಈ ಯುದ್ಧ ತನ್ನನ್ನು ಮೀರಿದ್ದು ಅಂದರೆ ತಾನು ಈ ಯುದ್ಧ ನಡೆಯದಂತೆ ಮಾಡಲಾರೆ, ಈ ಯುದ್ಧ ನಡೆದೇ ನಡೆಯುತ್ತೆ ಎಂದಾದಲ್ಲಿ ಹೋರಾಟವಿಲ್ಲದೆ ಯುದ್ಧದಲ್ಲಿ ಬಲಿಯಾಗುವುದು ಈ ಯುದ್ಧದಿಂದ ತಪ್ಪಿಸಿಕೊಂಡಂತೆ ಆಗುತ್ತದೆ. ತನ್ನನ್ನು ಮೀರಿದ್ದು ಎಂಬ ಅರಿವು, ಅದರಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಅರಿವು, ಇವೆರಡೂ ಕೂಡ ಹೊಂದುತ್ತದೆ. ತಪ್ಪಿಸಿಕೊಳ್ಳಬಹುದಾದರೆ ಅದು ಮೀರಿದ್ದಾಗುವುದು ಹೇಗೆ? ತನ್ನನ್ನು ಮೀರಿದ್ದರಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಅರಿವಿನಿಂದ ಮಾತಾಡುವುದೆಲ್ಲ ಪ್ರಜ್ಞಾವಾದವೇ. ತಪ್ಪಿಸಿಕೊಳ್ಳಲಾಗುವುದಿಲ್ಲ. ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಯಾವುದರಿಂದ ತಪ್ಪಿಸಿಕೊಳ್ಳಬೇಕೆಂದು ಬಯಸುತ್ತೇವೆಯೋ ಅದರಲ್ಲಿ ಸಿಕ್ಕಿಬೀಳುವ ಸಂಭವವೇ ಹೆಚ್ಚಾಗಿದೆ. ನಾನು ಯುದ್ಧ ಮಾಡಲಾರೆ ಎನ್ನುವುದೇ ಈ ಯುದ್ಧವನ್ನು ಬಯಸುವ ಸ್ಥಿತಿಯಾಗಬಹುದು. ಈ ವಿಪರ್ಯಾಸದ ಜೀವನದ ಗತಿಯಲ್ಲಿಯೇ ಇರುವ ವಿಪರ್ಯಾಸದ ಅರಿವು ಮೂಡಿಸಿಕೊಳ್ಳದೆ ಮಾತಾಡುವುದೆಲ್ಲ ಪ್ರಜ್ಞಾವಾದವೇ. ಇಷ್ಟೆಲ್ಲ ಹೇಳುವ ಅರ್ಜುನ ಕುರುಕ್ಷೇತ್ರದಿಂದ ಪಲಾಯನ ಮಾಡುವ ಮಾತಾಡುತ್ತಿಲ್ಲ, ಇಲ್ಲೇ ಸಾಯೋದು ಎನ್ನುತ್ತಾನೆ. ನಾನು ಯುದ್ಧ ಮಾಡಲಾರೆ ಹಾಗೆಂದು ಯುದ್ಧರಂಗದಿಂದ ಹೊರ ಹೋಗಲಾರೆ. ಸಾರಥ್ಯಾದ ಕೃಷ್ಣನಿಗೆ ತನ್ನ ರಥವನ್ನು ಕುರುಕ್ಷೇತ್ರದ ಹೊರಗೆ ಹೊಡಿ ಎಂದು ಅರ್ಜುನ ಹೇಳಲಿಲ್ಲ. ಕೃಷ್ಣನನ್ನು ಸಾರಥ್ಯಾಗಿ ಆಯ್ಕೆ ಮಾಡಿದ್ದು ಎಷ್ಟು ಅರ್ಥಪೂರ್ಣ ಎಂದು ಈಗ ತಿಳಿಯುತ್ತಾ ಇದೆ. ಕೃಷ್ಣನನ್ನು ಸಾರಥ್ಯಾಗಿ ಪಡೆದ ಮೇಲೆ ಹೋರಾಟವು ಹುಸಿಯಾಗುವಂತಿಲ್ಲ. ಬೇರೆ ರೀತಿಯ ಸಾವು ಅರ್ಜುನನಿಗೆ ಗೊತ್ತಿಲ್ಲ, ಬೇಕಿಲ್ಲ. ಭೀಷ್ಮರು ಹೇಳಿದ್ದರು, ಅಧರ್ಮ ಕ್ಷತ್ರಿಯ ಶೇಷ ಯದ್ ವ್ಯಾಧಿ ಮರಣಂ ಗೃಹೇ. ಯುದ್ಧರಂಗದಲ್ಲಿ ಅಲ್ಲದೆ ಮನೆಯಲ್ಲಿ ಕಾಯಿಲೆಯಿಂದ ಸಾಯುವುದು ಕ್ಷತ್ರಿಯನಿಗೆ ಅಧರ್ಮವೆಂದು. ಅರ್ಜುನನದು ಕ್ಷತ್ರಿಯತ್ವವೇ. ಹಾಗಾಗಿ ಅರ್ಜುನ ಸಾಯುವುದಿದ್ದರೆ ಇಲ್ಲಿಯೇ ಎನ್ನುವ ತೀರ್ಮಾನವನ್ನು ಮಾಡಿದ್ದಾನೆ. ಆದರೆ ಅರ್ಜುನನದು ಕ್ಷತ್ರಿಯತ್ವವೇ ಆದರೂ ಅದು ಪರ್ವರ್ಟೆಡ್ ಕ್ಷತ್ರಿಯತ್ವ, ಸ್ವವಿರೋಧದಿಂದ ಕೂಡಿದ ಕ್ಷತ್ರಿಯತ್ವ. ಕೃಷ್ಣ ಪ್ರಜ್ಞಾವಾದ ಎನ್ನುವ ನಿಟ್ಟುಗಟ್ಟಿನಲ್ಲಿ ಅರ್ಜುನನ ಈ ಸ್ಥಿತಿಯನ್ನು ಬೊಟ್ಟಿಟ್ಟು ತೋರಿಸುತ್ತಾ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ಅಶೋಚ್ಯ ನನ್ನ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತ. ಶೋಕಾರ್ಹವಲ್ಲದುದಕ್ಕೆ ಶೋಕಿಸುವುದೇ ಶೋಕಾರ್ಹವಾದುದು. ಶೋಕವೇ ಶೋಕಾರ್ಹ. ಯಾವುದಕ್ಕೆ ಶೋಕಿಸಬಾರದೋ ಅದಕ್ಕೆ ಶೋಕಿಸುತ್ತಿದ್ದೀಯ. ಮತ್ತೆ ಈ ನಿನ್ನ ಶೋಕಕ್ಕೆ ಸಮರ್ಥನೆಯ ಮಾತುಗಳನ್ನು ಹೇಳುತ್ತಿದ್ದೀಯ, ಸಾವಿಗಾಗಿ ಶೋಕಿಸುತ್ತಿದ್ದಿ. ತಿಳಿದಿರಲಿ, ಸಾವಿಗೆ ಶೋಕಿಸುವುದೆಂದರೆ ಬದುಕಿಗೆ ಶೋಕಿಸಿದಂತೆ. ಜೀವನ ಶೋಕಾರ್ಹವೇ? ಸಾವಿನತ್ತ ಹೊರಟ ಜೀವನ ಶೋಕಾರ್ಹವಲ್ಲವೇ? ಅಲ್ಲ, ಏಕೆಂದರೆ ಅದು ಇರುವುದೇ ಹಾಗೆ. ಸಹಜವಾಗಿ ಬರುವ ಸಾವು ಬರಲಿ, ಅದಕ್ಕಾಗಿ ಶೋಕಿಸಬಾರದು ಎಂದರೆ ಅರ್ಥವಾಗುತ್ತದೆ. ಆದರೆ ಸಾವನ್ನು ಬಲವಂತದಿಂದ ಬರಮಾಡಿಕೊಳ್ಳುವ ಯುದ್ಧದಲ್ಲಿ ನಡೆಯುವ ಸಾವಿಗೂ ಶೋಕಿಸಬಾರದೆ? ಯುದ್ಧದ ಸಾವು ಶೋಕಾರ್ಹವಲ್ಲವೇ? ಹೌದಾದರೆ ಯುದ್ಧದ ಗೆಲುವು ಕೂಡ ಶೋಕಾರ್ಹವಾಯಿತು. ಗೆಲುವು ನಲಿವಿಗೆ ಅರ್ಹವಾಗುವುದಾದರೆ ಸಾವಾದರೂ ನಲಿವಿಗೆ ಏಕೆ ಅರ್ಹವಾಗಬಾರದು? ಒಂದನ್ನು ಬಿಟ್ಟು ಮತ್ತೊಂದನ್ನು ಹೆಕ್ಕುವುದು ಸಾಧ್ಯವೇ? ಹಾಗಾದರೆ ಇಲ್ಲಿನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿಲ್ಲ. ಒಂದು ಆಲೋಚನೆಯನ್ನು ಅದೇ ಮಟ್ಟದ ಮತ್ತೊಂದು ಆಲೋಚನೆಯಿಂದ ಉತ್ತರಿಸುವುದು ಸಾಧ್ಯವಿಲ್ಲ. ಅದನ್ನು ಮತ್ತೊಂದೇ ನೆಲೆಯಿಂದ ನೋಡಬೇಕು. ಅಲೆಗಳನ್ನು ಕಡಲಿನ ಹಿನ್ನೆಲೆಯಲ್ಲಿ ನೋಡಬೇಕು. ಮತ್ತೊಂದು ಅಲೆಯ ಹಿನ್ನೆಲೆಯಲ್ಲಿ ಅಲ್ಲ. ಇಲ್ಲಿ ಪ್ರತಿಯೊಂದು ಸ್ಥಿತಿಯು ತದ್ವಿರುದ್ಧ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತಿದೆ. ಈ ಜೀವನದಲ್ಲಿ ಹುಟ್ಟು ಸಾವಿನ ಕಡೆಗೆ ಹೋಗುತ್ತಿರುವ ಯಾತ್ರೆಯ ಮೊತ್ತ ಮೊದಲ ಹೆಜ್ಜೆಯಾಗಿದೆ. ಈ ಅರ್ಥದಲ್ಲಿ ಮೊತ್ತ ಮೊದಲ ಹೆಜ್ಜೆಯಲ್ಲಿಯೇ ಕೊನೆಯ ಹೆಜ್ಜೆಯು ಅಡಗಿದೆ ಎಂದರೂ ತಪ್ಪಾಗಲಾರದು. ಇಂಥ ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅಸಾಧಾರಣವಾದ ಸೂಕ್ಷ್ಮತೆ ಬೇಕು. ಆದುದರಿಂದಲೇ ಕರ್ಮದಿಂದ ಕರ್ಮವನ್ನು ದಾಟಲಿಕ್ಕೆ ಆಗುವುದಿಲ್ಲ. ಪ್ರತಿಯೊಂದು ಕರ್ಮಕ್ಕೂ ತದ್ವಿರುದ್ಧವಾದ ಫಲವೊಂದು ಇದ್ದಂತಿದೆ. ಸಂಪಾದನೆ ಮಾಡುತ್ತೇವೆ, ಮಕ್ಕಳಿಗಾಗಿ ಕೂಡಿರುತ್ತೇವೆ ಎಂದು ಇಟ್ಟುಕೊಳ್ಳೋಣ. ಅದು ಮಕ್ಕಳ ಸ್ವಾತಂತ್ರ್ಯವನ್ನೇ ಮೊಟಕು ಮಾಡಿದ ಹಾಗೆ ಆಗಬಹುದು. ಪ್ರತಿಯೊಂದು ವ್ಯಕ್ತಿಯು ಸೀಮಿತ ಅರ್ಥದಲ್ಲಿ ಸ್ವತಂತ್ರನೇ. ಅವನ ಸ್ವಾತಂತ್ರ್ಯದ ಅಭಿವ್ಯಕ್ತಿಗೆ ನಾವು ಮಾಡುವುದು ನಮ್ಮದು ಒಂದು ಉಪಕಾರ ದೃಷ್ಟಿಯೇ, ಆದರೂ ಅದು ಅವನ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುವ ಸಂಭವವಿದೆ. ನಮಗೆ ಅರ್ಥಪೂರ್ಣವಾಗಿರುವುದು ಅವನಿಗೆ ಅರ್ಥಶೂನ್ಯವಾಗಿ ಕಾಣಬಹುದು. ಹೀಗೆ ಇನ್ನೊಂದು ಭಿನ್ನ ಫಲವಿಲ್ಲದ ಕರ್ಮವೇ ಇಲ್ಲ ಎನ್ನಬಹುದು. ಇದು ತಿಳಿಯುವಾಗ ಕಂಗೆಡುತ್ತೇವೆ. ಅರ್ಜುನನದ್ವಂದ್ವವು ಅವನ ಕರ್ಮದಿಂದಲೇ ಉಂಟಾದ, ಹೋರಾಡಬೇಕು. ಏಕೆ? ಸಾಮ್ರಾಜ್ಯಕ್ಕಾಗಿ. ಅದು ಕ್ಷಾತ್ರಧರ್ಮ. ಯಾರಿಗೆ ರಾಜ್ಯ? ಮಕ್ಕಳಿಗಾಗಿ. ಅವರೂ ಕೂಡ ಈ ಹೋರಾಟದಲ್ಲಿ ಸೇರಿದ್ದಾರೆ. ಹಾಗಾದರೆ ಅಂಥವರನ್ನು ಕೊಂದು ಎಂಥ ಸಾಮ್ರಾಜ್ಯ? ಇದು ಎಂಥ ಅರ್ಥಶೂನ್ಯ ಪ್ರಪಂಚ? ಹಾಗಾದರೇನು? ತಾನು ಸಾಯುವುದ? ಮಕ್ಕಳಿಗಾಗಿ ಎನ್ನುತ್ತಿದ್ದಾನಲ್ಲ, ಆ ಮಕ್ಕಳಿಗೆ ಇವನು ಹೀಗೆ ನಿರ್ವೀರ್ಯನಾಗಿ ಸಾಯುವುದು ಇವನು ಮಕ್ಕಳಿಗೆ ಕೊಡುವ ಕೊಡುಗೆಯೇ. ಹಾಗೂ ಅರ್ಥಶೂನ್ಯ, ಹೀಗೂ ಅರ್ಥಶೂನ್ಯ. ಇದು ಜ್ಞಾನರಹಿತವಾದ ಕರ್ಮದ ಪಾಡು ಎಂದ ಕೃಷ್ಣ. ಈ ಜೀವನವನ್ನು ನಾವು ಕಂಡಷ್ಟರಿಂದ ಅರ್ಥ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ವಿಶಾಲವಾದ ಹಿನ್ನೆಲೆ ಇದೆ. ಅರ್ಥ ಮಾಡಿಕೊಳ್ಳುವುದು ಎಂದರೇನು ಎನ್ನುವಿರೋ? ಕರ್ತವ್ಯವನ್ನು ಎಂದರೆ ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯುವುದೇ ಆಗಿದೆ. ಜೀವನವನ್ನು ನಿಜವಾಗಿ ಅರ್ಥ ಮಾಡಿಕೊಂಡಾಗ ಇದೇ ಜ್ಞಾನ ಕರ್ತವ್ಯವನ್ನು ಮಾಡುವುದು ಹೇಗೆ ಎಂದು ಹೊಳೆಯುತ್ತದೆ ಎಂದ ಕೃಷ್ಣ. ಯಾವ ಹಿನ್ನೆಲೆಯಲ್ಲಿ ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕು? ನಮ್ಮ ಅನುಭವಕ್ಕೆ ಬಂದಿರುವುದು ಕ್ಷಣಿಕವಾದ, ಅಶಾಶ್ವತವಾದ, ಪರಿವರ್ತನಶೀಲವಾದ, ಕೆಲವೊಮ್ಮೆ ಪರಸ್ಪರ ವಿರುದ್ಧವಾದ, ವಿಪರ್ಯಾಸಗಳಿಂದ ಕೂಡಿದ ಜೀವನ. ಹೌದು, ಜೀವನ ಹೀಗಿದೆ. ಆದರೆ ಹೀಗೆ ಕಾಣುತ್ತಿರುವ ಜೀವನದ ಹಿನ್ನೆಲೆಯಲ್ಲಿ ಶಾಶ್ವತವಾದ ಎಲ್ಲ ವಿರೋಧಗಳನ್ನೂ ತನ್ನಲ್ಲಿ ಸಮನ್ವಯ ಮಾಡಬಲ್ಲ, ಎಲ್ಲ ದ್ವಂದ್ವಗಳನ್ನು ಮೀರಿದ ಜೀವನ ಹೊಂದಿದೆ ಎನ್ನುತ್ತಾನೆ ಕೃಷ್ಣ. ಆ ಜೀವನ ನಿಜವಾದ ಜೀವನ. ಏಕೆಂದರೆ ಆ ಜೀವನಕ್ಕೆ ಸಾವಿಲ್ಲ. ಆ ಜೀವನ ಎಲ್ಲಿದೆ? ಇಲ್ಲೇ ಇದೆ, ನಮ್ಮಲ್ಲೇ ಇದೆ, ನಮ್ಮೆಲ್ಲರಲ್ಲೂ ಇದೆ, ನಮ್ಮೆಲ್ಲರನ್ನೂ ಅದು ಆವರಿಸಿದೆ. ನಿಜಕ್ಕಾದರೆ ಅದು ಇಲ್ಲದ ಎಡೆಯೇ ಇಲ್ಲ.